శ్రీ గురుభ్యో నమ హరి ఓం. జలజశ నిభాకారం జగదీశ పదాశ్రయం జలధీధర విఖ్యాతం జగన్నాథ గురుం భజే. ఈశ్వరికి బంతు 11 ఆయుధల్వా ఈ పుస్తకం స్వల్ప ఆచించి కొట్టిదారు
స్వల్ప ఆచే లాస్ట్ లాస్ట్
పుట్టారే శ్లోకంతో పద్ధతి హిందినద్దు నేనదరే ಪ್ರತಿ ದಿವಸ ಶ್ರುತಿ ಸ್ಮೃತಿಗಳಿಂದ ಸಂಸ್ತುತಿಸುತ್ತ ಲಕ್ಷ್ಮೀಪತಿ ಗುಣವ ಕೃತಿಪತಿ ಸೃಷ್ಟಿ ಸ್ಥಿತಿಲಯ ಕಾರಣ ಇತರ ದೇವತೆಗಳಿಗೆ ಇನಿತು ಇಲ್ಲೆಂಬುದೇ ಫಲವಿದು ಬಾಳುವುದಕ್ಕೆ. ಇಲ್ಲಿ ದಿನಾಗ್ಲೂ ವೇದದಲ್ಲಿ ಮತ್ತು ಪುರಾಣಗಳಿಂದ ದೇವರ ಗುಣಗಳನ್ನು ಕೇಳಬೇಕಂತೆ. ಕೇಳಿ ಅದನ್ನು ಚೆನ್ನಾಗಿ ಸಂಸ್ತುತಿ. ಏನು, ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ, ನೀನೇ ಮಾಡಿ ಮಾಡಿಸುವವ, ನನ್ನ ಪ್ರಯತ್ನಾದಿಗಳನ್ನು ನೀನೇ ಮಾಡಿಸುವವ ಎಂಬ ಎಚ್ಚರಪೂರ್ವಕ ಮಾಡತಕ್ಕಂಥ ಸ್ತೋತ್ರ ಸಂಸ್ತುತಿ. ಅಂದರೆ ದೇವರ ಗುಣಗಳನ್ನು ಚಿಂತನೆ ಮಾಡೋದು. ದೇವರ ಗುಣಗಳನ್ನು ಚಿಂತನೆ ಮಾಡುವುದರಲ್ಲಿ ತಾತ್ಪರ್ಯ ಅಂಥ ಒಳ್ಳೆ ಗುಣಗಳು ನಮ್ಮಲ್ಲಿ ಮೂಡಲಿ. ಅವನದ್ದು ಅಪ್ರಾಕೃತ ಗುಣ, ನಮ್ಮದು ಈಗ ಬರಬೇಕಾಗಿದ್ದು ಪ್ರಕೃತಿಗೆ ಸಂಬಂಧಪಟ್ಟ ಒಳ್ಳೆ ಗುಣ ಬರಬೇಕು. ಅಂಥ ಒಳ್ಳೆ ಗುಣ ನಮ್ಮಲ್ಲಿ ಮೂಡಿ ಬರಲಿ, ಒಳ್ಳೆ ಸಾಧನೆ ಆಗಲಿ ಅಂತ ದೇವರ ಚಿಂತನೆ ಮಾಡುತ್ತಾ ಇಂಥ ಒಂದು ತಾಕತ್ತು ಇನ್ಯಾರಿಗೂ ಇಲ್ಲ. ಸ್ವತಂತ್ರವಾಗಿ ಎಲ್ಲರಿಗೂ ಎಲ್ಲವನ್ನ ಅನುಗ್ರಹ ಮಾಡುವ ತಾಕತ್ತು ಶ್ರೀಹರಿಗೆ ಮಾತ್ರ ಇರೋದು, ಇನ್ಯಾರಿಗೂ ಇಲ್ಲ ಅಂತ ತಿಳಿಯೋದೇ ಫಲವಿದು ಬಾಳುವುದಕ್ಕೆ. ನಂತರ ಅಂದರೇನು, ಭಗವಂತ ಶ್ರೀಹರಿಗೆ ಮಾತ್ರ ಈ ತಾಕತ್ತಿದೆ, ಇನ್ಯಾರಿಗೂ ಇಲ್ಲ ಅಂತ ತಿಳ್ಕೊಳ್ಳೋದೇ ಫಲ. ಬೇರೆ ರೀತಿ ತಿಳಿದರೆ ದೇವರಿಗೆ ಮಾತ್ರ ಅಲ್ಲ, ಬೇರೆಯವರು ಕೊಡಬಲ್ಲರು. ಬೇರೆಯವರು ಕೊಡಬಲ್ಲರು ಅಂತ ತಿಳಿದರೆ ಅದು ಬದುಕಿದ್ದಕ್ಕೆ ಫಲ ಅಲ್ಲ, ವಿಪರೀತ ಆಯಿತು. ಹಾಗೆ ದೇವರೇ ವಿಶೇಷವಾಗಿ ಸ್ವತಂತ್ರ, ಅವನು ಮಾಡಿಸಿದರೆ ಉಂಟು ಇಲ್ಲದಿದ್ರೆ ಇಲ್ಲ ಅಂತ ತಿಳಿಯೋದೇ ಫಲ. ರಿವರ್ಸ್ ಆಗಿ ತಿಳಿದರೆ ಅಂದರೆ ದೇವರು ಮಾಡಿಸ್ಲಿ, ನಾನು ಒಂಚೂರು ಮಾಡಿಬಿಡುತ್ತೇನೆ ವಿಥೌಟ್ ಡಿಪೆಂಡಿಂಗ್ ಆನ್ ಗಾಡ್, ದೇವರ ಮೇಲೆ ಆಧಾರ ಪಡೆದೇ ನಾನು ಒಂದು ಚೂರು ಮಾಡಬಲ್ಲೆ ಅಂತ ತಿಳಿದರೆ ಅದು ವಿರುದ್ಧವಾದ ತಿಳುವಳಿಕೆ, ಅದು ಫಲವಲ್ಲ ಅಂದ್ರು. ಸರಿ, ಮುಂದೆ ಹೇಳುತ್ತಾರೆ, ಗುಣಕಾಲಾಹ್ವಯ ಆಗಮಾರಣವ ಕುಂಭಿಣಿ ಪರಮಾಣ್ವಂಬುಧಿಗಳಲ್ಲಿ ವನಗಿರಿ ನದಿ ಮೊದಲಾದದರ ಒಳಗೆ ಇಂಧನಗತ ಪಾವಕನಂತಿಹನೆಂಬುದೇ ಫಲವಿದು ಬಾಳುವುದಕ್ಕೆ. ಭಗವಂತ ಎಲ್ಲಾ ಕಡೆ ಇದ್ದಾನೆ. ಇದನ್ನ ಏಕಾದಶ ಸ್ಕಂದ ಭಾಗವತದಲ್ಲಿ ಒಂದು ಮಾತಲ್ಲಿ ಹೇಳುತ್ತಾರೆ. ಏನು, ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಶಿ ಸತ್ವಾನಿ ದಿಶೋದ್ರುಮಾದೀನ್ ಸರಿ ಸಮುದ್ರಾಂಶ್ಚ ಹರೆ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಅಂದರೆ ಭಗವಂತ ಎಲ್ಲಾ ಜೀವರಾಶಿಗಳಲ್ಲಿ ಎಲ್ಲಾ ಜಡವಸ್ತುಗಳಲ್ಲಿ ಇದ್ದಾನೆ. ಹೇಗಿದ್ದಾನೆ, ಈ ಚಿಂತನೆ ಯಾಕೆ ಮಾಡಬೇಕು? ದೇವರು ನಮಗೆ ಅನುಗ್ರಹ ಮಾಡಬೇಕು. ದೇವರು ನಮಗೆ ಅನುಗ್ರಹ ಮಾಡಿ ಈ ಸಂಸಾರದಿಂದ ಬಿಡುಗಡೆ ಮಾಡಬೇಕು, ದುಃಖದ ಸರಪಳಿ ಇದರಿಂದ ಬಿಡುಗಡೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕಾದರೆ ದೇವರನ್ನು ಸದಾ ನೆನೆಯಬೇಕು. ಆ ದೇವರ ನೆನಪು ಎಂಥದ್ದಿರಬೇಕು? ದೇವರ ನೆನಪು ಸದಾ ಇರಬೇಕು ಅಂದರೆ ಈತನಿಗೆ ಎರಡು ಪ್ರತಿಮೆಗಳು ಈತನಿಗೆ ಎರಡು ಪ್ರತಿಮ, ಒಂದು ಜಡ ಒಂದು ಚೇತನ. ಜಡ ಅಂದ್ರೆ ಯಾವ್ದು ಯಾವುದು ಹೇಳ್ತಾರೆ? ಗುಣ, ಕಾಲ, ವೇದ. ಗುಣ, ಕಾಲ, ವೇದ. ಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಕಾಲ ಅಂದ್ರೆ ಕ್ಷಣ, ಲವ, ತ್ರುಟಿ ಮೊದಲಾದ ಕಾಲ ಅವಯವಗಳು. ಆದ ಮೇಲೆ ಆದನಾರಣವ, ಅನಂತ ವೇದಗಳೇ ದೊಡ್ಡ ಸಾಗರ. ಅದರಿಂದ ಹುಟ್ಟಿದ ಪೌರುಷೇಯ ಪುರಾಣಗಳು ಎಲ್ಲದರಲ್ಲಿ. ಅಷ್ಟೇ ಅಲ್ಲ, ಕುಂಭಿಣಿ ಪರಮಾಣು. ಕುಂಭಿಣಿ ಪರಮಾಣು ಅಂದರೆ ವಿಶೇಷವಾದಂತಹ ಭೂಮಿಗೆ ಸಂಬಂಧಪಟ್ಟ ಪರಮಾಣುಗಳಲ್ಲಿ. ಆದ ಮೇಲೆ ಅಂಬುಧಿಗಳಲ್ಲಿ, ನೀರಿನ ಪರಮಾಣುಗಳಲ್ಲಿ ಎಲ್ಲಾ ಕಡೆ ಕೂಡ ಭಗವಂತ ಇದ್ದಾನೆ. ಪ್ರತಿಯೊಂದು ಕಡೆ ಹೇಗಿದ್ದಾನೆ, ಆಯಾ ಆಕಾರದಿಂದಿದ್ದಾನೆ, ಅದರೊಳಗೆ ನಿಂತಿದ್ದಾನೆ, ಅದರ ಹೊರಗೂ ನಿಂತಿದ್ದಾನೆ. ಪ್ರತಿಯೊಂದು ಕಡೆ ದೇವರಿದ್ದಾರೆ. ದೇವರ ಉಪಾಸನೆ ಮಾಡಬೇಕು, ದೇವರ ಪೂಜಾ ಮಾಡಬೇಕು, ಉಪಾಸನ ಅಂತ. ದೇವರ ಉಪಾಸನ ಅಂದ್ರೆ ಏನು? ಜಡಗಳನ್ನ ಚೇತನಗಳನ್ನ ಪ್ರತಿಯೊಂದು ಸಲ ನೋಡಿದಾಗೆಲ್ಲ ಇದು ಉಪಾಸನ ಅಂದ್ರೆ ಒಂದ್ಸಲ ನೆಂದು ಬಿಡೋದಲ್ಲ. ಬೆಳಿಗ್ಗಿಂದ ರಾತ್ರಿವರೆಗೂ ಯಾವ ಯಾವ ಚೇತನ, ಅದು ನಮ್ಮ ಮನೆಯವರಾಗಿರ್ಬೋದು, ಹೊರಗಿನವರಾಗಿರ್ಬೋದು, ನಮ್ಮ ಮನೆಯವರೇ 20 ಸಲ ಕಣ್ಣಿಗೆ ಬಿದ್ದಿರಬಹುದು, ಪ್ರತಿಯೊಬ್ಬರನ್ನ ನೋಡಿದಾಗೆಲ್ಲ ಆಕಾರದಲ್ಲಿ ಭಗವಂತ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಅವರ ಸರಿ ಅಂತ ಪ್ರತಿಯೊಂದು ಸಲ ಚಿಂತನೆ ಬರಬೇಕು. ಹಾಗೆ ನಮ್ಮ ಕಣ್ಣು ಎಷ್ಟು ಸಲ ತೆಗೆದು ಮುಚ್ಚುತ್ತೆ, ಆ ತೆಗೆದಾಗೆಲ್ಲ ಯಾವ ಯಾವ ಪದಾರ್ಥ ಕಾಣುತ್ತೆ, ಆ ಕಂಡ ಪದಾರ್ಥಗಳೆಲ್ಲ ಆಕಾರದ ಭಗವಂತನನ್ನ ನೆನೆಯಬೇಕು. ನೆನೆಯಲೇಬೇಕು, ನೆನೆಯಬೇಕು ಅಲ್ಲ, ನೆನೆಯಲೇಬೇಕೆಂಬ ದೀಕ್ಷ. ಆ ದೀಕ್ಷ ಹಿಡಿದು ಸುಲಭ ನೋಡಿ, ಪೈಸ ಖರ್ಚಿಲ್ಲ. ಏನಾಗಿದೆಯಾ ತಮ್ಮಿಗೆ ಥಾಲಿ, ಆದ್ಮೇಲೆ ವಾಯನ, ಅದು ಇದು ಯಾವ ಖರ್ಚಿಲ್ಲದ ವಿಶೇಷವಾದಂತ ಚಿಂತನೆ ಈ ವ್ರತಕ್ಕೆ. ದೊಡ್ಡ ವ್ರತವಂತೆ. ಏನು ವ್ರತ? ಬೆಳಿಗ್ಗಿಂದ ರಾತ್ರಿ ಮಲಗುವ ಪರ್ಯಂತ. ಮಲಗಿದ ಮೇಲೆ ನಮ್ಮ ವಶ ನಾವಿರಲ್ಲ, ಮಲಗಿದ ಮೇಲೆ ನಮ್ಮ ಕಂಟ್ರೋಲ್ ಅಲ್ಲಿ ನಾವಿರಲ್ಲ. ಎಚ್ಚರ ಎಷ್ಟು ಕಾಲ ಇದೆ ಅಷ್ಟು ಕಾಲ ನಮ್ಮ ಕಣ್ಣಿಗೆ ಕಾಣಿಸಿದ ಪ್ರತಿಯೊಂದು ಜಡಚೇತನದಲ್ಲಿ ಆ ದೇವರನ್ನ ಆಯಾ ಆಕಾರದಲ್ಲಿದ್ದಾನೆ ಅಂತ ನೆನೆದು, ಆಯಾ ಪದಾರ್ಥ, ಆಯಾ ಜೀವರಾಶಿಗಳು ಅಲ್ಲಲ್ಲಿರುವ ದೇವರ ಅಧೀನ ಅಂತ ತಿಳಿಯೋದೆ. ಎಷ್ಟು ಸಲ
ಇದು ಒಂದು ಯಜ್ಞ ಅಂತ ಹೇಳ್ಬೋದ?
ಅದೇ ಹೇಳ್ತಾರೆ ವ್ರತ, ಯಜ್ಞ.
ಮೊನ್ನೆ ಓದಿದ್ದೆ ಅದಕ್ಕೆ.
ಹೌದು, ಇದು ನಮ್ಮಲ್ಲಿ ಏನು ಅಂದ್ರೆ ವಿಷಯ ತಿಳ್ಕೊಳ್ತೀವಿ. ವಿಷಯ ತಿಳಿಯಲಿಕ್ಕೆ ಅತಿಯಾದ ಪಾಪ ಕೂತಿರುತ್ತೆ, ಅದಕ್ಕೆ ಪ್ರವಚನಕ್ಕೆ ಬರಲಿಕ್ಕಾಗಲ್ಲ. ವಿಷಯ ತಿಳ್ಕೊಳ್ಳಿಕ್ಕೆ ಅಡ್ಡಿಯಾದ ಪಾಪ ಕೂತಿದ್ರೆ ಯಾವುದೋ ಒಂದು ಕಾರಣ ಅಡ್ಡಿ ಬರುತ್ತೆ, ಬರಲಿಕ್ಕಾಗಲ್ಲ. ವಿಷಯ ತಿಳ್ಕೊಳ್ಳಿಕ್ಕೆ ಇದ್ದ ಅಡ್ಡಿ ಹೋದರೆ, ಪಾಪ ಹೋದರೆ ವಿಷಯವೇನೋ ತಿಳಿಯುತ್ತೆ. ಅನುಷ್ಠಾನಕ್ಕಿಡ್ಲಿಕ್ಕೆ ಅಡ್ಡಿಯಾದ ಪಾಪ ಕೂತಿದ್ರೆ ಎಷ್ಟು ಸಲ ತಿಳಿದರೂ ಕೂಡ ಅನುಷ್ಠಾನದ ಕಾಲಕ್ಕೆ ಹಾರಿ ಹೋಗ್ತಾ ಇರುತ್ತೆ. ಎಷ್ಟು ತಿಳ್ಕೊಂಡ್ರು ಆ ಸಮಯಕ್ಕೆ ನೆನಪಿರಲ್ಲ. ಮತ್ತು ಪ್ರಶ್ನೆ ಕೇಳಿದ್ರೆ ಗೋಲ್ಡ್ ಕಪ್ ನಮಗೆ ಕ್ವಿಜ್ ಇಟ್ರೆ ಥಟ್ಟನೆ ಉತ್ತರ. ಅವ್ರಿಗೆ ಕೂತವ್ರಿಗೂ ಆಶ್ಚರ್ಯ ಆಗ್ಬೇಕು, ಇವ್ರು ಸಿದ್ಧಿ ಆಯ್ತು ನೀವೆಲ್ಲ ಅಂತ ಅವ್ರಿಗೆ ಕ್ವಶನ್ ಮಾರ್ಕ್ ಬರಬೇಕು. ಆ ಥರ ಉತ್ತರ ಕೊಟ್ಟಿರ್ತೀವಿ. ಪ್ರಾಕ್ಟಿಕಲ್ ಇದ್ದಾಗ ನಮ್ಮ ತಲೆಯಲ್ಲಿ ಅನುಸಂಧಾನ ಬಂದಿರಲ್ಲ. ಯಾಕೆ? ಆ ಅನುಸಂಧಾನ ಬರಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಪಾಪ ಕೂತಿರುತ್ತೆ. ಅದನ್ನು ದೇವರ ಪ್ರಾರ್ಥನೆ ಮಾಡುತ್ತಾ ಬರಬೇಕಂತೆ. ಕಂಡ ಕಂಡದ್ದಕ್ಕೆಲ್ಲ ದೇವರ ಮುಂದೆ ಹೇಳ್ತೀವಿ, ಇದು ಬೇಕು, ಅದು ಬೇಕು, ಅವ್ರು ಬೇಕು, ಇವರು ಬೇಕು ಅಂತ. ಇದು ಬೇಕು ಅಂತ ಅಳೋದೇ ಇಲ್ಲ. ಅಯ್ಯ ನಿನ್ನ ಕುರಿತು ತಿಳ್ಕೊಂಡೆ, ಇದನ್ನು ಅನುಷ್ಠಾನಕ್ಕೆ ಇಡುವ ಸೌಭಾಗ್ಯ ಕೊಡು, ಆ ಪಾಪಗಳನ್ನು ತೆಗೆದು ವಿಶೇಷವಾಗಿ ನಿನ್ನ ಸದಾ ನೆನೆಯಲಿಕ್ಕೆ ಬೇಕಾದ ಪುಣ್ಯವನ್ನು ಕೊಡಯ್ಯ ಅಂತ ಎಂದಾದ್ರೂ ಕೇಳ್ಕೊಂಡ್ವಾ? ಇಲ್ಲಲ್ಲ. ದೇವರಂದ್ರು ನಾ ಕೊಡ್ಬೇಕಾದ್ರೆ ನೀವು ಅಟ್ಲೀಸ್ಟ್ ಕೇಳಬೇಕಲ್ಲ, ನಿಮ್ ಕೇಳೋದೇ ಇಲ್ಲ. ಕೇಳದಿದ್ರೆ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ, ಅದು ನೀವು ಕೇಳಿದ ಮೇಲೆ ಕೊಡ್ತೇನೆ ಅಂತ ದೇವರು ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಪ್ರವಚನದಲ್ಲಿ ಅಳೋದು ಹೇಳ್ಕೊಡ್ಬೇಕು, ಇದಿಲ್ಲ ಇದಿಲ್ಲ ಅಂತ ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕಂತೆ. ಅವಾಗ ಭಗವಂತ ಕೊಡ್ತಾನೆ, ದೊಡ್ಡ ಉಪಾಸನೆ ಹೇಳಿಕೊಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಎಲ್ಲ ಕಡೆ ದೇವರಿದ್ದಾರೆ ಅಂತ ತಿಳಿಯೋದೆ ಬದುಕಿದಕ್ಕೆ ಸಾರ್ತಾನೆ. ಹೇಳಿದ್ರು ಬೆಳಿಗ್ಗೆ ಕೂಡಲೇ ಎಲ್ಲ ಕಡೆ ದೇವರಿದ್ದಾರೆ, ಅವನ ನಮಸ್ಕಾರ ಗೋವಿಂದ ನಿಂಗ ನೀನೆ ನಾನು ನಾನೇ ಅಂತ. ಹಾಗಲ್ಲ, ಪ್ರತಿಯೊಂದು ಕ್ಷಣದಲ್ಲಿ ದೊಡ್ಡ ವ್ರತ, ಈ ವ್ರತವನ್ನ ಮಾಡತಾ ಬಂದರೆ ಏನಾಗುತ್ತೆ, ಫಲ ಏನು ಬರುತ್ತೆ ಕೊನೆಗೆ ಹೇಳ್ತಾರೆ ಏಕಾದಶಂಗದಲ್ಲೇ. ಯಾರು ಈ ವ್ರತವನ್ನ ಮಾಡುತ್ತಾರೋ ಅಂಥವರಿಗೆ ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಅಂತ ಸ್ಥಿತಿ ನಮಗೆ ಬರುತ್ತಂತೆ. ನಾವು ಯಾರೋ ದೊಡ್ಡವರಿಗೆ ಅಂತ ಸ್ಥಿತಿ ಇರುತ್ತೆ ಅಂತ ಹೇಳ್ತಾ ಇರ್ತೇವೆ, ನಮಗೆ ಬಂದಿಲ್ಲ, ನಮಗೆ ಬರಬೇಕಾ, ಆ ರೀತಿ ವ್ರತವನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ನೋಡಬೇಕು, ಗುಣಗಳಲ್ಲಿ ಭಗವಂತನ ನೋಡಬೇಕು. ಗುಣಗಳಲ್ಲಿ ದೇವರ ಸ್ಮರಣೆ ಮಾಡುವುದು ಅಂದ್ರೆ ಏನು ಅಂತ ಮತ್ತು ಸಬ್ಜೆಕ್ಟ್ ಡೀಪ್ ಆಗಿ ಹೋಗುತ್ತೆ. ನನ್ನಲ್ಲಿ ಮೂರು ಗುಣಗಳಿವೆ, ಅವರಲ್ಲಿ ಎಲ್ಲರಲ್ಲಿ ಮೂರು ಗುಣಗಳಿವೆ, ಅಲ್ಲಿ ದೇವರಿದ್ದಾರೆ ಗೋವಿಂದ. ಹೌದು, ಬೇಸಿಕ್ ಅಷ್ಟಾದ್ರೆ ನೆನಪು ಬಂತಲ್ಲ, ಮೂರು ಗುಣಗಳಿವೆ ನಮ್ಮಲ್ಲಿ, ಎದುರಿಯವರಲ್ಲೂ ಮೂರು ಗುಣಗಳಿವೆ, ಅದರೊಳಗೆ ದೇವರಿದ್ದಾರೆ, ಅವನ ಕಂಟ್ರೋಲ್ ಅಲ್ಲೇ ಮೂರು ಗುಣಗಳಿವೆ ಅಂತದ್ದು. ಅದು ಸ್ಟಾರ್ಟಿಂಗ್. ಅದು ಇನ್ಯಾವಾಗ ಅಂದರೆ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ನಮ್ಮಲ್ಲಿ ಮೂರು ಗುಣಗಳು ಹೊರಬರುತ್ತಾ ಇರುತ್ತೆ. ಮೂರು ಗುಣಗಳು ಒಂದಾದರ ಮೇಲೆ ಒಂದು ಏಕಕಾಲದಲ್ಲಿ ಮೂರು ಎರಡು ಹಾಗೆಯೇ ಹೊರಬರ್ತಾ ಇರುತ್ತೆ. ನಮ್ಮನ್ನು ನಾವು ಈ ಫ್ಯಾಕ್ಟರಿಯಲ್ಲಿ ಥರ್ಡ್ ಪಾರ್ಟಿ ವಿಜಿಲೆನ್ಸ್ ಅಂತ ಹೇಳ್ತಾರೆ, ಇನ್ಸ್ಪೆಕ್ಟರ್. ಅವರು ನೋಡ್ತಾರೆ, ಅವರ ಪೈಕಿಯವರು ಚೆಕ್ ಮಾಡ್ತಾರೆ, ಆದರೂ ಅವರ ತಪ್ಪು ಹೊರಗೆ ಬೀಳಲ್ಲ. ಹೊರಗಿನವರನ್ನ ಕರೆಸಿದ ಕೂಡಲೇ ಅವರ ದೃಷ್ಟಿ ಇರೋದೇ ತಪ್ಪಿನ ಮೇಲೆ, ಅದಕ್ಕೆ ಥರ್ಡ್ ಅಂತ ತೆಕ್ಕೊಟ್ಬಿಡ್ತಾರೆ ಇದು ತಪ್ಪು ಅಂತ. ಅದಕ್ಕೆ ನಮಗೆ ನಾವು ಥರ್ಡ್ ಪಾರ್ಟಿ ಆಗಬೇಕು, ಇಲ್ಲಿ ಬೇರೆ ಥರ್ಡ್ ಪಾರ್ಟಿ ಇನ್ಯಾರು ಇಲ್ಲ. ಆದ್ದರಿಂದ ತತ್ವಾಭಿಮಾನಿಗಳ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ತಪ್ಪನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗಾದರೆ ಮೂರು ಗುಣಗಳಲ್ಲಿ ದೇವರಿದ್ದಾರೆ ಅಂತ ನೆನೆಯುವುದೇ ಬದುಕಿನ ಫಲ ಅಂತ ಮೊದಲನೇ ಪಾರ್ಟ್ ಹೇಳಿದರು. ಅಲ್ಲಿ ಹೇಳಿದರು ಮೂರು ಗುಣಗಳಲ್ಲಿರೋದು ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮಲ್ಲಿ ಮೂರು ಗುಣಗಳು ಹೊರಬರ್ತಾ ಇರುತ್ತೆ. ಹೇಗೆ ಮೂರು ಗುಣಗಳಲ್ಲಿ ಯಾವ್ಯಾವ ಗುಣ? ಮೂರು ಸತ್ವಗುಣ, ರಜೋಗುಣ, ತಮೋಗುಣ. ಆ ಮೂರರಲ್ಲೂ ಕೂಡ ಎರಡೆರಡು ಭಾಗವಿದೆ, ಸೂಕ್ಷ್ಮ ಸ್ಥೂಲ. ಸೂಕ್ಷ್ಮ ಸತ್ವ ಸ್ಥೂಲ ಸತ್ವ, ಸೂಕ್ಷ್ಮ ರಜೋಗುಣ ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ ಸ್ಥೂಲ ತಮೋಗುಣ, ಮೂರು. ಸೂಕ್ಷ್ಮ ಸತ್ವಗುಣದ ಕೆಲಸ ಏನು ಅಂದರೆ ದೇವರ ಕುರಿತು ಒಳ್ಳೆ ತಿಳುವಳಿಕೆ ಕೊಡುತ್ತೆ. ಸೂಕ್ಷ್ಮ ಸತ್ವಗುಣ ಏನು ಕೊಡುತ್ತೆ? ದೇವರ ಕುರಿತು ಒಳ್ಳೆ ತಿಳುವಳಿಕೆಯನ್ನು ಕೊಡುತ್ತೆ ಸೂಕ್ಷ್ಮ ಸತ್ವಗುಣ. ಹಾಗೆ ಸ್ಥೂಲ ಸತ್ವಗುಣ ಏನು ಮಾಡುತ್ತೆ ಅಂದರೆ ಪ್ರಪಂಚದ ಕುರಿತು ಯಥಾರ್ಥ ಜ್ಞಾನ ಕೊಡುತ್ತೆ. ಪ್ರಪಂಚದ ಕುರಿತು ಇದ್ದದ್ದು ಇದ್ದ ಹಾಗೆ ತಿಳಿಸುತ್ತೆ, ಯಾವುದು ಸ್ಥೂಲ ಸತ್ವಗುಣ. ಇನ್ನ ಸೂಕ್ಷ್ಮ ರಜೋಗುಣ ದೇವರ ಕಾರ್ಯಗಳನ್ನು ಮಾಡಿಸುತ್ತೆ. ಸ್ಥೂಲ ರಜೋಗುಣ ಲೌಕಿಕದ ಕಾರ್ಯಗಳನ್ನ ಮಾಡಿಸುತ್ತೆ. ಸೂಕ್ಷ್ಮ ತಮೋಗುಣ ಏನು ಮಾಡುತ್ತೆ? ದೇವರಿಗೆ ವಿರುದ್ಧವಾದ ಬುದ್ಧಿಯನ್ನು ಕೊಡುತ್ತೆ. ಸ್ಥೂಲ ತಮೋಗುಣ ಹೊರಗಿನ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ತಪ್ಪಾದ ಕಲ್ಪನೆ ಕೊಡುತ್ತೆ. ಇದು ಸ್ಥೂಲ ತಮೋಗುಣದ ಕಾರ್ಯ. ಈ ಎಲ್ಲದರಲ್ಲೂ ದೇವರಿದ್ದಾರೆ ದೇವರಿದ್ದಾರೆ ಅಂತ ನೆನೆಯೋದೇ ಫಲ ಅಂದ್ರು. ಅಂದರೆ ಬೆಳಿಗ್ಗೆದ್ದು ಒಂದೊಂದರಲ್ಲಿ ಎರಡೆರಡು ಭಾಗ ಎಲ್ಲ ಕಡೆ ದೇವರಿದ್ದಾರೆ ಅಂತ ನೆನೆಯುವುದು ಸಾಕ. ನಮ್ಮಲ್ಲಿ ಯಾವ ಯಾವ ಕಾಲಕ್ಕೆ ಯಾವ ಯಾವ ಗುಣ ಹೊರಗೆ ಬರ್ತಾ ಇದೆ ಎಂಬುದು ನಮ್ಮನ್ನ ನಾವು ಟಾರ್ಚ್ ಹಾಕಿ ನೋಡ್ತಾ ಬರಬೇಕು. ಸಾಧನ ಅಂದ್ರೆ ಇಷ್ಟು ಒಳಗೆ ಪೆನಿಟ್ರೇಟಿಂಗ್ ಹೋಗ್ತಾ ಇದೆ. ಬೆಳಿಗ್ಗೆ ಎದ್ದ ಕೂಡಲೇ ದೇವರು ಪೂಜಾ ಮಾಡಬೇಕು ಅಂತ, ಸ್ನಾನ, ಸಂಧ್ಯಾ ವಂದನ, ದೇವರ ಪೂಜಾ, ಬೆಳಿಗ್ಗೆ ಎದ್ದ ಕೂಡಲೇ ತುಳಸಿ ನೀರು ಹಾಕಿ ಮೃತ್ತಿಕ, ಇದೆಲ್ಲ ಕಾರ್ಯಗಳು ನಡೀತಾ ಇವೆ. ಈ ಕಾರ್ಯಗಳು ನಡೆಯಬೇಕಾದ್ರೆ ಯಾವ ಗುಣ ಬರಬೇಕು? ರಜೋಗುಣದ ಸೂಕ್ಷ್ಮ ಗುಣ, ಸೂಕ್ಷ್ಮ ಭಾಗದ ಕಾರ್ಯ, ದೇವರ ಕೆಲಸಗಳೆಲ್ಲ ನಡೀತಾ ಇವೆ. ಅಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಂತ, ಅಯ್ಯ ಈ ಗುಣ ಪ್ರಕಟ ಮಾಡಿ ಇದರೊಳಗೆ ನೀನೇ ನಿಂತು ಈ ಕಾರ್ಯ ಮಾಡಿಸ್ತಾ ಇದೆಯಾ, ಇದು ನಿನ್ನ ಪೂಜೆ ಆಗಲಿ ಹರಿಯೇ ಅಲ್ಲಿ. ಇದಾದ ಮೇಲೆ ಅದರ ಜೊತೆಗೇನೆ ಕೆಲವೊಂದ್ಸಲ ಬೆಳಗ್ಗೆದ್ದು ಕೂಡಲೇ ದೇವರ ಕಾರ್ಯ, ತಂಬಿಗೆ ತಿಕ್ಕೋದು, ತಿಕ್ಕೋದು ಮಾಡುವುದು, ಅದು ಮಾಡುವುದು, ಎಲ್ಲ ದೇವರ ಕಾರ್ಯವೇ ನಡೀತಾ ಇರುತ್ತೆ, ಮನಸ್ಸು ಮಾತ್ರ ಎಲ್ಲೋ ಕೂತಿರುತ್ತೆ. ಕಾರ್ಯವೇನೋ ದೇವರ ಕಾರ್ಯವೇ, ಮನಸ್ಸು ಮಾತ್ರ ಬೇರೆ ಕಡೆ ಕೂತಿದೆ. ಅವಾಗ ಬರೀ ರಜೋಗುಣದ ಕಾರ್ಯ ಆಗ್ತಾ ಇದೆ, ಎರಡನೇ ಗುಣ ಯಾವುದಾಗ್ತಾ ಇದೆ? ಸತ್ವಗುಣದ್ದು ಆಗ್ತಾ ಇದೆ. ಸತ್ವಗುಣದ್ದು ಯಾವುದಾಗ್ತಾ ಇದೆ? ಸ್ಥೂಲ ಗುಣದ್ದಾಗ್ತಾ ಇದೆ. ಸತ್ವ ಸ್ಥೂಲ ಗುಣದೇನಾಗುತ್ತೆ ಅಂದ್ರೆ ನಾನಾ ಲೌಕಿಕದ ಆಲೋಚನೆಗಳೇ ತಲೆಯಲ್ಲಿ ಕೂತಿರುತ್ತೆ. ಒಂದ ಅತ್ತೆ, ಒಂದ ಮಾವ, ಒಂದ ಸೊಸೆ, ಒಂದ ಮಕ್ಕಳು, ಒಂದ ಪದಾರ್ಥಗಳು, ಒಂದ ಮಾರ್ಕೆಟ್, ಒಟ್ಟಾರೆ ಈ ಜೀವನದ ಚೌಕಟ್ಟಿನಲ್ಲಿ ಏನಿದೆ, ವ್ಯಕ್ತಿಗಳು, ಪದಾರ್ಥಗಳು, ಅವುಗಳ ಕುರಿತಾದ ಆಲೋಚನೆಯೇ ತಲೆಯಲ್ಲಿ ಬಂತ, ಸತ್ಯವಾಗಿಯೇ ಬಂತ, ಅದು ಸತ್ವಗುಣದ ಸ್ಥೂಲ ಭಾಗದ ಪರಿಚಯ. ಅದೇ ರಜೋಗುಣದ ಸೂಕ್ಷ್ಮ ಕಾರ್ಯ, ದೇವರ ಕಾರ್ಯವೇ ನಡೀತಾ ಇದೆ. ಆದರೆ ಅದರಲ್ಲಿ ತಮೋಗುಣದ ಸ್ಥೂಲ ಕಾರ್ಯ ನಡೀತಾ ಇದ್ರೆ, ಯಾಕಂದ್ರೆ ನಮ್ಗೆಲ್ಲ ಯಾವುದು ಏನೊಂದು ಗೊತ್ತಾದ್ರೆ ನೆನೆಯಲಿಕ್ಕಾಗುತ್ತೆ. ಸಬ್ಜೆಕ್ಟೇ ಗೊತ್ತಿಲ್ಲ ಅಂದ್ರೆ ನೆನೆಯೋದು ಎಲ್ಲಿಂದ ಬಂತು? ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪು ಕಲ್ಪನೆ ಬಂತು, ನಮಗೆ ತಪ್ಪು ಕಲ್ಪನೆ ಬಂದಿದೆ, ಅದು ತಮೋ ಗುಣದಿಂದ ಆಗುತ್ತೆ. ವ್ಯಕ್ತಿಗಳ ಮಧ್ಯೆ ಕಮ್ಯುನಿಕೇಶನ್ ಗ್ಯಾಪ್, ಅವರ ಬಗ್ಗೆ ತಪ್ಪು ಕಲ್ಪನೆ, ಸಿಟ್ಟು, ದ್ವೇಷ, ಇವೆಲ್ಲ ಬರುವುದು ತಮೋ ಗುಣದ ಸ್ಥೂಲ ಭಾಗದಿಂದ ಬರುತ್ತೆ. ಮೇಲ್ನೋಟಕ್ಕೆ ತಂಬಿಗೆ ತೊಳೆದದ್ದು ಆ ಏನು ಕಾರ್ಯಗಳೆಲ್ಲ ಸೂಕ್ಷ್ಮ ರಜೋಗುಣದ ಕಾರ್ಯ, ದೇವರ ಕಾರ್ಯಗಳೆಲ್ಲ ನಡೀತಾ ಇವೆ. ಒಳಗೆ ಸೂಕ್ಷ್ಮ ಸತ್ವಗುಣದ ಕಾರ್ಯ ಆಗ್ಬೇಕಾಗಿತ್ತು, ದೇವರನ್ನೇ ನೆನೆಯುತ್ತಾ ಮಾಡಬೇಕಾಗಿತ್ತು, ಆ ಗುಣ ಕೆಲಸ ಮಾಡ್ತಾ ಇಲ್ಲ, ಇನ್ಯಾವುದು ಮಾಡ್ತಾ ಇದೆ ಅಂದರೆ ಸ್ಥೂಲ ತಮೋ ಗುಣದ ಕಾರ್ಯ ಆಗ್ತಾ ಇದೆ. ಅದೇನು ಮಾಡ್ತಾ ಇದೆ? ವ್ಯಕ್ತಿಗಳ ಬಗ್ಗೆ, ಪದಾರ್ಥಗಳ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟು ದ್ವೇಷ, ರಾಗ ಬೆಳೆಯುವಂತೆ ಮಾಡ್ತಾ ಇದೆ. ಮೇಲ್ನೋಟಕ್ಕೆ ದೇವರ ಕೆಲಸವೇ ಆಗ್ತಾ ಇದೆ, ಅವರು ಹಾಗೆ ಇವರು ಹೀಗೆ, ಇವರು ಹೀಗೆ ಅವರು ಹಾಗೆ, ಈ ತಲೆಯಲ್ಲಿ ಕಲ್ಪನೆ. ಇನ್ನ ಒಬ್ಬರ ಬಗ್ಗೆ ನಮಗಿದ್ದ ಆ ಕಲ್ಪನೆಗೆ ಅನುಗುಣವಾಗಿ ನಮ್ಮಲ್ಲಿ ರಾಗದ್ವೇಷಗಳು ಆ ಸಮಯದಲ್ಲೇ ಉಕ್ಕೇರಿ ಬರ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ತಮ್ಮಿಗೆ ಥಟ್ ಅಂತಿರೋದು ಎಲ್ಲ ಕಾರ್ಯಗಳಾಗ್ತಾ ಇರುತ್ತೆ. ಹೋಗ್ತಾನೆ ಮೇಲ್ನೋಟಕ್ಕೆ ದೇವರ ಕಾರ್ಯ, ರಜೋಗುಣದ ಸೂಕ್ಷ್ಮ ಭಾಗದ ಕಾರ್ಯ, ಇನ್ನ ಒಳಗೆ ತಮೋಗುಣದ ಕಾರ್ಯ ಆಗ್ತಾ ಇದೆ. ಹಾಗಲ್ಲದೆ ಸತ್ವಗುಣದ್ದೇ ಸ್ಥೂಲ ಭಾಗದ್ದಾಗ್ತಾ ಇದ್ರೆ ಅವಾಗ ಯಾರ ಮೇಲೆ ಸಿಟ್ಟು ದ್ವೇಷ ಯಾವುದೂ ಇಲ್ಲ. ಪದಾರ್ಥಗಳ ಬಗ್ಗೆ ಸರಿಯಾದ ಕಲ್ಪನೆ, ವ್ಯಕ್ತಿಗಳ ಬಗ್ಗೆ ಸರಿಯಾದ ಕಲ್ಪನೆ ಇದೆ, ಮನಸ್ಸು ಅಲ್ಲಿಗೆ ಹೋಗ್ತಾ ಇದೆ ದೇವರನ್ನು ಬಿಟ್ಟು, ಅವಾಗ ಚೆನ್ನಾಗಿ ಕಾಣ್ತಾ ಇದೆ. ಅವಾಗ ಚಿಂತನೆ ಮಾಡಬಹುದಾ, ದೇವರು ಅಲ್ಲಿ ಆ ರೂಪದಿಂದ ಮಾಡಿಸ್ತಾ ಇದ್ದಾನೆ ನಿನಗಿದು ಪೂಜಾ ಹರಿಯೇ. ಅದು ಬರದೇ ಇರಲಿಕ್ಕೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಅವನು ಕೊಡ್ತಾ ಇದ್ದಾನೆ, ಅವನು ಕೊಡ್ತಾ ಇದ್ದಾನೆ ಸ್ಟಾಕ್, ಯಾವುದು ಕೊಡಬೇಕು ಎಂಬುದು ಅವನಿಗೆ ಗೊತ್ತು, ಅವನು ಕೊಡ್ತಾ ಇದ್ದಾನೆ. ವಿ ಕ್ಯಾನ್ ಮೇಕ್ ಓನ್ಲಿ ರಿಕ್ವೆಸ್ಟ್, ನೋ ಆರ್ಡರ್ಸ್, ನೋ ಆರ್ಡರ್ಸ್. ಕೆಲಸಕ್ಕೆ ಬಾರದ ಆಫೀಸಲ್ಲೇ ರಿಕ್ವೆಸ್ಟ್, ಆರ್ಡರ್ ಇಲ್ಲ. ದೇವರ ಹತ್ರ ಆರ್ಡರ್ ಹಿಂಗೆ ಬರುತ್ತೆ, ರಿಕ್ವೆಸ್ಟ್ ಓನ್ಲಿ ಅಯ್ಯ. ನಂತರ ಕೆಲಸವು ಸೂಕ್ಷ್ಮ ತಮೋ ಗುಣದ ಕಾರ್ಯ ಅಲ್ಲ, ಕಾರ್ಯ ನಡೀತಾ ಇದೆ ಸ್ಥೂಲ ರಜೋಗುಣದ ಕಾರ್ಯ. ಹೊರಗಿನ ಕೆಲಸಗಳೇ ನಡೆಯುತ್ತಾ ಇವೆ. ಅದರಲ್ಲಿ ಸೂಕ್ಷ್ಮತಮೋ ಗುಣದ ಕಾರ್ಯ ನಡೆಯುತ್ತಾ ಇದ್ರೆ ಎಲ್ಲ ಹೊರಗಿನದ್ದೇ ಕೆಲಸಗಳಾಗ್ತಾ ಇವೆ, ದೇವರ ಮೇಲೆ ರಿವರ್ಸ್ ಆಟಿಟ್ಯೂಡ್ ಬರ್ತಾ ಇವೆ. ಯಾರೋ ಬಂದ್ರು, ಎಲ್ಲ ಸೇರಿದ್ರು, ಏನೋ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅದೇನು ರಜೋಗುಣದ ಸ್ಥೂಲ ಭಾಗದ ಕಾರ್ಯ, ಹೊರಗಿನ ಕಾರ್ಯ ನಡೀತಾ ಇದೆ. ಆ ಕಾರ್ಯ ಆಗುವಾಗ ಶುರು ಮಾಡಿದ್ರು, ಏನು ಪ್ರವಚನವೋ ಏನೋ, ಏನು ಉಪಯೋಗ ಇಷ್ಟು ಕಾಲ ಕೇಳಿ, ಹೌದ್ರಿ ವೇಸ್ಟ್. ಇದೆಲ್ಲ ತಮೋ ಗುಣದ ಸೂಕ್ಷ್ಮ ಭಾಗದ ಕಾರ್ಯ, ಇವೆಲ್ಲ ಆಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ಆನ್ ದಿ ಸ್ಪಾಟ್ ಅಲ್ಲೇ ನೆನೆಯಬೇಕಂತ ಅದು ಹೇಳಿದ್ದಿಲ್ಲಿ. ಆಯಾ ಕಾಲಕ್ಕೆ ನಮ್ಮಲ್ಲಿ ಯಾವ ಯಾವ ಗುಣಗಳು ಬರ್ತಾ ಇವೆ ಆ ಕೊಟ್ಟ ಸ್ವಾಮಿಯನ್ನ ನೆನೆದು ಯಾವುದು ಒಳ್ಳೆದು ಕೊಟ್ಟಿರ್ತಾನೋ ಬೇಕಾಗಿದ್ಯಾವುದು ಅಂತ. ಮತ್ತು ಚೌಕಟ್ಟು ಆರು, ಮೂರು ಗುಣಗಳ ಆರು ಭಾಗ, ಯಾವುದಿದ್ದರೆ ನಮ್ಮ ಕಾರ್ಯ ಚೆನ್ನಾಗಾಗುತ್ತೆ. ಅಂದರೆ ಸತ್ವಗುಣದ ಸೂಕ್ಷ್ಮ ಭಾಗದ್ದು ಕೆಲಸ ಆಗಬೇಕು, ಸತ್ವಗುಣದ ಸ್ಥೂಲ ಭಾಗದ್ದು ಕೆಲಸ ಆಗಬೇಕು. ಅಂದರೆ ಪದಾರ್ಥಗಳ ಚೆನ್ನಾಗಿ ಪರಿಚಯ ಇರಬೇಕು, ತಪ್ಪು ಪರಿಚಯ ಇರಬಾರದು, ಚೆನ್ನಾಗಿ ಪರಿಚಯ ಇರಬೇಕು. ಹಾಗೆ ಭಗವಂತನ ಚೆನ್ನಾಗಿ ಪರಿಚಯ ಇರಬೇಕು. ಹಾಗೆ ಸೂಕ್ಷ್ಮ ರಜೋಗುಣದ ಕಾರ್ಯ ದೇವರ ಕೆಲಸವೇ ಆಗುವಂತಾಗಬೇಕು. ಇನ್ನು ಆ ಬೇಡದ್ದು ಯಾವುದು ಅಂದರೆ ತಮೋಗುಣದ ಎರಡೂ ಭಾಗದ ಕಾರ್ಯ ಬೇಡ, ರಜೋಗುಣದ್ದು ಈ ಸ್ಥೂಲ ಕಾರ್ಯದಲ್ಲ ಯಾವಾಗ ಹೊರಗಿಂದೇ ಮಾಡೋದು ಅದು ಸ್ವಲ್ಪ ಸಾಕು, ಅದು ಸ್ವಲ್ಪ ಸಾಕು. ಇವಾಗ ಏನಾಗಬೇಕು, ಈ ತಮೋಗುಣದ್ದು ಎರಡೂ ಆಗಬಾರದು, ಮಾಡಿಸ್ತಾನೆ ಆಗಬಾರದು. ರಿಕ್ವೆಸ್ಟ್ ದೇವರಲ್ಲಿ, ಅಯ್ಯ ಈ ಎರಡನ್ನ ಕಡಿಮೆ ಮಾಡು, ಆದಷ್ಟು ಕಡಿಮೆ ಮಾಡು. ಇನ್ನ ರಜೋಗುಣದಲ್ಲಿ ಸೂಕ್ಷ್ಮ ರಜೋಗುಣದ ಕಾರ್ಯ ಜಾಸ್ತಿ ಆಗಲಿ, ಸ್ಥೂಲ ರಜೋಗುಣದ ಕಾರ್ಯ ಕಡಿಮೆ ಆಗಲಿ, ಇದರಲ್ಲೂ ಸ್ಥೂಲ ಸತ್ವಗುಣದ ಕಾರ್ಯ ಕಡಿಮೆ ಆಗಲಿ, ಸೂಕ್ಷ್ಮ ಸತ್ವಗುಣದ ಕಾರ್ಯ ಜಾಸ್ತಿ ಆಗಲಿ ಹರಿಯೇ ಅಂತ ದೇವರನ್ನ ನೆನೆಯುವುದು. ಇದು ಹೊಸ ಸಬ್ಜೆಕ್ಟ್ ಅಲ್ವಾ, ಡೆಡ್ಲಿ ನ್ಯೂ ಸಬ್ಜೆಕ್ಟ್. ಏನು ಗುಣ ಅಂತ ಗೊತ್ತು, ಅದರೊಳಗೆ ಭಗವಂತನನ್ನ ಕಾಲಕಾಲಕ್ಕೆ ನಮ್ಮಲ್ಲಿ ಏನು ಪರಿಣಾಮ ಕೊಡುತ್ತಾನೆ ಆ ಕಾಲಕ್ಕೆ ನೆನೆಯಬೇಕೆಂಬುದು ಇದು ಅರಣ್ಯಕಾಚಾರ್ಯರು ಹೇಳಿದ್ದು. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ, ಗುಣ ಕಾಲ ಆಹ್ವಯ, ಗುಣದಲ್ಲಿ ಅವನೇ ಇದ್ದಾನೆ. ಇನ್ನ ಕಾಲ ಅಂತ, ಕಾಲ ಅಂದ್ರೆ ಟೈಮ್. ಮೈಸೂರಲ್ಲಿರೋರು ಎಲ್ಲರಿಗೂ 8:30 ಇಂದ 8:30, ಅದರಲ್ಲಿ ಬೇರೆ ಏನಿದೆ, ಎಲ್ಲರಿಗೂ ಒಂದೇ ಕಾಲ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರುತ್ತೆ ಕಾಲ. ಅದೇ ಟೈಮ್ಗೆ ಒಬ್ಬನಿಗೆ 1 ಕೋಟಿ ಲಾಟ್ರಿ ಬಂದಿರುತ್ತೆ ಕಾಲ, 1 ಕೋಟಿ ಲಾಟ್ರಿ ಬಂದಿರುತ್ತೆ. ಅದೇ ಟೈಮ್ಗೆ ಇನ್ನೊಬ್ಬರಿಗೆ ಲೂಟ್ ಪಾಪರಾಗಿರ್ತಾನೆ ಒಂದೇ ಮೂಮೆಂಟ್ ಅಲ್ಲೇ. ಇನ್ನೊಬ್ಬನಿಗೆ ಒಳ್ಳೆ ಆಪರೇಷನ್ 100 ಸಕ್ಸೆಸ್ ಆಗಿ ಡಾಕ್ಟರ್ ಹೇಳಿರ್ತಾರೆ ಇನ್ನೇನು 100 ವರ್ಷ ಇರ್ತೀಯ ಅಂತ. ಅದೇ ಟೈಮ್ಗೆ ಇನ್ನೊಬ್ಬರು ರಿಟೈರ್ಮೆಂಟ್ ಆಗಿಬಿಟ್ಟಿರ್ತಾನೆ, ಅವನಿಗೆ ಡಿಕ್ಲೇರ್ ಮಾಡಿರ್ತಾನೆ ಇರಲ್ಲ ಅಂತೇಳಿ. ಒಂದೇ ಕಾಲ ನಾನಾ ವ್ಯಕ್ತಿಗಳಿಗೆ ನಾನಾ ಫಲ ಕೊಡ್ತಾ ಇದೆ. ಅವಾಗಂದ್ರು ಕಾಲ ಜಡ, ಅದು ಫಲ ಕೊಡಲ್ಲ, ಕಾಲದೊಳಗೆ ಭಗವಂತ ಇರ್ತಾನೆ ಕಾಲ ನಾಮಕನಾಗಿ. ಕಾಲ ಏನು ಮಾಡುತ್ತೆ, ಕಾಲ ಕಾಲಕ್ಕೆ ನಮ್ಮ ಹಿಂದಿನ ಕರ್ಮದ ಫಲವನ್ನೇ ತಂದು ಕೊಡ್ತಾ ಉಣಿಸ್ತಾ ಇರುತ್ತೆ. ಅದಕ್ಕೆ ಕಾಲದೊಳಗೆ ಭಗವಂತನೇ ಇದ್ದು ಈ ಫಲವನ್ನ ಕೊಡತಾ ಇದ್ದಾನೆ ಅಂತ ತಿಳಿಯೋದೇ ಫಲವಿದು ಬಾಳ್ದು. ಅದಕ್ಕೆ ಎಲ್ಲಿ ತಿಳಿಯಬೇಕು, ಯಾರಲ್ಲಿ ತಿಳಿಯಬೇಕು, ಇಷ್ಟೇ. ಇರೋದೇ ನಾವು ಬೇರೆಯವರು, ಇದನ್ ಬಿಟ್ರೆ ಇನ್ಯಾವಿದೆ, ನಾವು ಬೇರೆಯವರು ಪದಾರ್ಥ. ಈ ಮೂರರಲ್ಲಿ ತಿಳಿಯೋದೆ ಕಾಲದ ಪ್ರಭಾವ, ಗುಣದ ಪ್ರಭಾವ ತಿಳಿಯೋದೆ. ಅಲ್ಲಲ್ಲಿ ತಿಳಿಯೋದು ಅಂದ್ರೆ ಆಯಾ ಕಾಲಕ್ಕೆ ನೋಟದಿಂದ ತಿಳ್ಕೊಂಡು ಅಲ್ಲಲ್ಲಿ ದೇವರಿಗೆ ಅರ್ಪಣೆ ಮಾಡೋದೇ ಸಾಧನ. ಈಗ ನಮ್ಮಲ್ಲಿ ಒಳ್ಳೆ ದೇವರ ಬಗ್ಗೆ ಚಿಂತನೆ ಬರ್ತಾ ಇದೆ, ಸತ್ವಗುಣದ ಸೂಕ್ಷ್ಮ ಭಾಗ, ಅಯ್ಯ ನೀನೇ ಮಾಡಿಸ್ತಾ ಇದ್ದೀ ಹರಿಯೇ ಸಂತೋಷದಿಂದ ನಮಸ್ಕಾರ. ಇನ್ನೊಬ್ಬರಲ್ಲೂ ಅದೇ ಆಗ್ತಾ ಇದೆ, ಸೂಕ್ಷ್ಮ ಸತ್ವಗುಣದ ಕಾರ್ಯ ದೇವರ ಕುರಿತು ಕೇಳ್ತಾರೆ, ಆನಂದ ಪಡ್ತಾರೆ, ಕಣ್ಣಲ್ಲಿ ಬರ್ತಾ ಇದೆ, ಉದ್ವೇಗದಿಂದ ಇರ್ತಾರೆ. ಅಲ್ಲೂ ಸತ್ವಗುಣದ ಕಾರ್ಯ ಆಗ್ತಾ ಇದೆ, ಸೂಕ್ಷ್ಮ ಸತ್ವಗುಣದ ಕಾರ್ಯ ಆಗ್ತಾ ಇದೆ. ಹೌದ್ ತಾನೆ, ಒಂದೇ ಪ್ರವಚನ, ಒಂದೇ ಪ್ರವಚನ ಭಗವಂತನ ಕುರಿತಾಗಿ ಬರ್ತಾ ಇದೆ. ಭಗವಂತನ ಕೊರತಾಗಿ ಬರ್ತಾ ಇದೆ. ಕೆಲವರಲ್ಲಿ ಜನರಲ್ಲ ಕೇಳ್ತಾ ಇದ್ದೀನಿ, ಯಾರನ್ನ ಬೆಟ್ಟಿಟ್ಟು ತೋರ್ತಾ ಇಲ್ಲ. ಕೆಲವರಲ್ಲಿ ದೇವರಲ್ಲೇ ಮನಸ್ಸು ಬರುತ್ತೆ, ಆನಂದ ಪಡತಾ ಅದು ಕೇಳ್ತಾ ಇರ್ತಾರೆ. ಅವರಲ್ಲಿ ಮೈ ರೋಮಾಂಚನ, ಕಣ್ಣಲ್ಲಿ ನೀರು ಇವೆಲ್ಲ ಬರ್ತಾ ಇರುತ್ತೆ. ಅದೇ ಕಾಲ ಒಂದು ಯಾರು ಸ್ವತಂತ್ರರಲ್ಲ, ಅದು ಹೆಡ್ಡಿಂಗ್ ಇದ್ದೇ ಇದೆ. ದೇವರು ಆಯಾ ಕಾಲಕ್ಕೆ ಅವರವರನ್ನ ಹಾಗಿಡ್ತಾನೆ, ಅದು ಪ್ರವಚನದಲ್ಲೇ ಆಗ್ಲಿ ಮನೆಯಲ್ಲೇ ಆಗ್ಲಿ ಅವರವರನ್ನ ಹಾಗಿಟ್ಟಿರ್ತಾನೆ. ಪ್ರವಚನದಲ್ಲಿ ಕೆಲವರಿಗೇನು, ಕೆಲವರಿಗೆ ತಮೋಗುಣದ ಕಾರ್ಯ ನಡೆಸ್ತಾ ಇರ್ತಾನೆ, ಮೇಲ್ನೋಟಕ್ಕೆ ಸತ್ವಗುಣದ ಕಾರ್ಯ, ಪ್ರವಚನದಲ್ಲಿ ಬಂದು ಕೂತದ್ದು, ಒಳಗೆ ತಮೋಗುಣದ ಕಾರ್ಯ. ತಮೋಗುಣದ ಕಾರ್ಯ ಯಾವುದು? ನಿದ್ದೆ. ಚೂರು ತೂಕಡಿಕೆ ಬರ್ತಾ ಇರುತ್ತೆ, ಚೂರು ನಿದ್ದೆ ಬರ್ತಾ ಇರುತ್ತೆ, ಹಾಗೇ ತೂಕಡಿಸ್ತಾ ಇರ್ತಾರೆ. ಹಾಗೆ ಅದಕ್ಕೆ ನಾನಾ ಕಾರಣ ಇರಬಹುದು. ಯಾವುದು? ಅವರು ತುಂಬಾ ಸ್ಟ್ರೈನ್ ಆಗಿರಬಹುದು, ನಾನಾ ಕಾರಣ ಇರಬಹುದು. ಏನೇ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಆ ಕಾಲಕ್ಕೆ ದೇವರು ನಿದ್ದೆ ಕೊಟ್ಟನಾ ಇಲ್ವ, ಅದೇ ಕೌಂಟ್. ಬಂತ ತಮೋಗುಣದ ಕಾರ್ಯ ಆಗ್ತಾ ಇದೆ ಅಂತ ತಾತ್ಪರ್ಯ. ಹಾಗೆ ರಜೋಗುಣದ ಕಾರ್ಯ ಅಂದ್ರೆ ಆ ಕಾಲಕ್ಕೆ ದೇವರ ಕುರಿತೇ ಕೇಳ್ತಾ ಇದ್ದಾರೆ. ದೇವರ ಕುರಿತೇ ಕೇಳೋ ಕಾಲಕ್ಕೇನೆ, ದೇವರ ಕುರಿತು ಕೇಳೋ ಕಾಲಕ್ಕೇನೆ ಆದಷ್ಟು ಮನೆ ಕೆಲಸ ಮುಗಿಸಿಬಿಡೋಣ ಅಂತ ಹೇಳಿ ಆ ಕೆಲಸಗಳೆಲ್ಲ ಮುಗಿಸಿಬಿಡತಾ ದೇವರನ್ನೂ ಕೇಳಬೇಕು ಅಂತ ನೋಡುವುದು ರಜೋಗುಣದ ಕಾರ್ಯ. ಅದು ನಡೀತಾ ಇರುತ್ತೆ, ಇದು ನಡೀತಾ ಇರುತ್ತೆ, ಅರ್ಧ ಅಲ್ಲಿ ದೇವರಲ್ಲಿ ಅರ್ಧ ಅರ್ಥ ಪಾತ್ರೆ ಮೇಲೆ, ಹೀಗೆ ಬರ್ತಾ ಇರುತ್ತೆ. ಅದು ದೇವರೇ ಕೊಡೋದು, ಸ್ವಾಮಿ ಆಯಾ ಕಾಲ ಕೊಡುತ್ತಾನೆ. ಹಾಗೆ ಗುಣಗಳಲ್ಲಿ ಕಾಲದಲ್ಲಿ, ಅಯ್ಯ ನನಗಿವತ್ತು ಈ ಕಾಲದಲ್ಲಿ ಕೈ ಮುರಿದ ಸ್ವಾಮಿಯೇ ಕೊಟ್ಟ, ಇನ್ನೊಬ್ಬರಿಗೆ ಪ್ರಮೋಷನ್ ಕೊಟ್ಟ ಅದೇ ಟೈಮಲ್ಲಿ, ಇನ್ನೊಬ್ಬರಿಗೆ ಡಿಮೋಷನ್ ಕೊಟ್ಟ, ಎಲ್ಲ ಕಡೆ ನೋಡಬೇಕು. ಕಾರಣಾಮಕನೇ ಕೊಡ್ತಾ ಇದ್ದಾನೆ ಅಂತ ಹೇಳಬೇಕು. ಅದರಲ್ಲಿ ಒಳ್ಳೆದಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದಾನೆ. ಒಬ್ಬರಿಗೆ ಮೇಲ್ನೋಟದ ಒಳ್ಳೆದು ಕೊಟ್ಟ, ಇನ್ನೊಬ್ಬರಿಗೆ ಮೇಲ್ನೋಟದ ಕೆಟ್ಟದು ಕೊಟ್ಟ. ಆದರೆ ಅವನು ಮಾಡಿದ್ದೆಲ್ಲ ಒಳ್ಳೆದೇ ಎಂಬ ಎಚ್ಚರ ಇರಬೇಕು. ನನ್ನ ಕೈ ಮುರಿದದ್ದು ಕರುಣೆಯಿಂದಲೇ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಭಗವಂತ ಯಾರ ಸಂಪರ್ಕ ಮಾಡಿಸಿದ, ಬಹಳ ಒಳ್ಳೆ ದೇವರು ಕರುಣೆಯಿಂದ ಮಾಡಿಸಿದ. ಆದ್ಮೇಲೆ ಅವರಿಗೆ ನಮ್ಮ ಮೇಲೆ ಅಭಿಮಾನ ಕೊಟ್ಟ, ದೇವರ ಕರುಣೆಯಿಂದ ಕೊಟ್ಟ. ನಮ್ಮನ್ನು ದೂರ ಮಾಡಿಸಿದ, ಕರುಣೆಯಿಂದ ದೂರ ಮಾಡಿಸಿದ. ನಮ್ಮ ಮೇಲೆ ವಿಪರೀತ ಭಾವನೆ ಕೊಟ್ಟ, ಕರುಣೆಯಿಂದಲೇ ಕೊಟ್ಟ. ಯಾಕೆ? ಆ ವ್ಯಕ್ತಿಗಳು ಯಾರು ಕೂಡ ಸ್ವತಂತ್ರರಲ್ಲ, ಅವರವರ ಕರ್ಮಾನುಸಾರ ಕುಣಿಯುವ ಗೊಂಬೆಗಳು, ಭಗವಂತ ಕುಣಿಸ್ತಾ ಇದ್ದಾನೆ. ಅವಾಗೇನು ಹತ್ತಿರ ಆದಾಗ್ಲೂ ಆ ವ್ಯಕ್ತಿ ಕುರಿತು ಅಯ್ಯ ಇವರನ್ನ ರಕ್ಷಣೆ ಮಾಡು, ಅವರು ದೂರ ಆದಾಗ್ಲೂ ನಮ್ಮನ್ನ ಬೈದಾಗ್ಲೂ ನಮ್ಮ ಕುರಿತು ವಿರುದ್ಧವಾದ ಭಾವನೆ ಇಟ್ಟುಕೊಂಡಾಗ್ಲೂ ಇವರ ಸ್ವತಂತ್ರರಯ್ಯ, ನನ್ನ ಕುರಿತು ಹಾಗಾಗ್ಲಿ ಹೀಗಾಗ್ಲಿ ಮಾಡಲಿಕ್ಕಾಗಲ್ಲ, ಅವರ ಕರ್ಮಾನುಸಾರ ನೀನೇ ಮಾಡಿಸ್ತಾ ಇದೀಯ, ಇವರನ್ನು ಉದ್ಧಾರ ಮಾಡು ಹರಿಯೇ ಅಂತ ನಾವು ಕೇಳತಾ ಹೋದರೆ ನಮ್ಮ ಸಾಧನೆ ಬೇಗ 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 ಆಗ್ತಾ ಹೋಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಕಾಲದಲ್ಲಿ ಚಿಂತನೆ ಹೀಗೆ ಕಾಲ ಕಾಲಕ್ಕೆ ಹೇಗ್ ಮಾಡ್ತಾ ಇದ್ದಾನೆ ಅಂತ. ನಂತರ ಆಗಮ ಅರಣವ, ಆ ಅರಣವ ಅಂದ್ರೆ ಯಾವುದು? ಸಾಗರ, ವೇದ, ವೇದದ ದೊಡ್ಡ ಸಾಗರ, ಅದರೊಳಗೆ ಭಗವಂತ ಇದ್ದಾನೆ. ಅಂದರೆ ವೇದದಲ್ಲಿ ಭಗವಂತ ಇದ್ದಾನೆ, ವೇದದ ಪ್ರತಿಯೊಂದು ಮಾತಲ್ಲೂ ಭಗವಂತ ಇದ್ದಾನೆ, ಅಥವಾ ವೇದದ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಅಕ್ಷರ ದೇವರನ್ನೇ ಹೇಳುತ್ತಾ ಇವೆ. ಹೌದ್ ತಾನೆ? ಅಪ್ಲಿಕೇಶನ್ ಹೇಗೆ ಗೊತ್ತಾಯಿತು? ಅಪ್ಲಿಕೇಶನ್ ಹೇಗೆ? ಒಂದು ಚಿಕ್ಕದು ಹೇಳಿದೆ, ಈ ಜಗತ್ತಿನಲ್ಲಿ ಈ ಸಮಯಕ್ಕೆ ಎಷ್ಟು ಜನ ಬಾಯಿಯಿಂದ, ಬ್ರಾಹ್ಮಣರ ಬಾಯಿಯಿಂದ ವೇದ ಮಂತ್ರ ಬರ್ತಿದೆಯೋ ಗೊತ್ತಾ? ಸಂಧ್ಯಾಕಾಲ ಆಗಿದೆ, ಈ ಹೊತ್ತಿಗೆ ಕೇವಲ ದಕ್ಷಿಣ ಪ್ರಾಂತ ಅಲ್ಲ, ಭಾರತ ದೇಶದ ದಕ್ಷಿಣ ಪ್ರಾಂತದಲ್ಲಿ ನಾವಿದ್ದೇವೆ. ಉತ್ತರ ಪ್ರಾಂತಕ್ಕೆ ಹೋದರೆ ಈ ಸಮಯಕ್ಕೆ ಸರಿಯಾಗಿ ಕಾಶಿ ಎಲ್ಲ ಕಡೆ ಹೋದರೆ ಎಲ್ಲಾ ಬ್ರಾಹ್ಮಣರು ಸರಿಯಾಗಿ ಆ ನದಿ ಹತ್ರ ಕೂತ್ಕೊಂಡು ಸಂಧ್ಯಾ ವಂದನೆಗೆ ಅವರೂ ಸಮಸ್ಯೆಯಾಗಿ ಕೂತು ಮಂತ್ರಗಳು ಹೇಳ್ತಾ ಇರ್ತಾರೆ, ಸಂಧ್ಯಾವಂದನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಎರಡು ರೀತಿ, ಮಂತ್ರದ ಅರ್ಥ ಗೊತ್ತಿದ್ದು ಹೇಳುವವರು, ಗೊತ್ತಿಲ್ಲದೆ ಹೇಳುವವರು ಅಂತ ಎರಡು ಪಂಗಡ. ಗೊತ್ತಿದ್ದು ಹೇಳುವವರು ಕಡಿಮೆ, ಗೊತ್ತಿಲ್ಲದೆ ಹೇಳುವವರೇ ಜಾಸ್ತಿ. ಈಗ ನಾವು ಚಿಂತನೆ ಮಾಡಿದ್ವು, ಅಯ್ಯ ಈ ಸಮಯಕ್ಕೆ ಯಾರ ಯಾರ ಬಾಯಲ್ಲಿ ವೇದ ಬರ್ತಾ ಇದೆಯೋ ಅದೆಲ್ಲ ನಿನ್ನ ನಾಮವಯ್ಯ ಅಂತ ನೆನೆದರೆ ವೇದ ಹೇಳಿದ ಫಲ ನಮಗೆ ಬರುತ್ತೆ. ಸಿಂಪಲ್ ಹೌದ್ ತಾನೆ? ಯಾರು ಯಾರು ವೇದ ಪುರಾಣ ಇತಿಹಾಸ ಟೀಕಾ ಟಿಪ್ಪಣಿ ಏನೇನು ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ನೀನೇನಿದ್ದೀಯಾ, ಪ್ರತಿಯೊಬ್ಬರ ಬಾಯಿಯಿಂದ ನಿನ್ನದೇ ನಾಮೋಚ್ಚಾರಣೆ ಆಗ್ತಾ ಇದೆ ಹರಿಯೇ. ಆ ನಾಮೋಚ್ಚಾರಣೆಯಲ್ಲಿರುವ ನಿನ್ನ ರೂಪಗಳಿಗೆ ನಮಸ್ಕಾರ ಅಂತ ನಾವು ತಿಳಿದರೆ ಇದು ಅಪ್ಲಿಕೇಶನ್ ಪಾರ್ಟ್ ಮಾಡಬಹುದಾ? ಹೀಗೆ ಅಂದ್ರೆ ಗೊತ್ತಿರುತ್ತೆ, ಗೊತ್ತಿರುತ್ತೆ, ಹೇಗೆ ಮಾಡಬೇಕು ಗೊತ್ತಿಲ್ಲ. ವ್ರತ ಮಾಡಬೇಕು ಅಂತ ಗೊತ್ತಿರುತ್ತೆ, ವ್ರತದಲ್ಲಿ ಯಾವ ಯಾವ ಪದಾರ್ಥ ಬರುತ್ತೆ ಯಾವುದು ಬರಲ್ಲ ಅಂತನೂ ಗೊತ್ತಿರುತ್ತೆ. ಆ ಬರೋ ಪದಾರ್ಥಗಳಿಂದ ಎಷ್ಟು ವೆರೈಟಿ ಮಾಡಬಹುದು ಎಂಬುದು ಗೊತ್ತಿರಲ್ಲ. ಅದಕ್ಕೆ ನಾಲ್ಕೋ ಮೂರೋ ವೆರೈಟಿ, ಒಂದು ಗುಡ್ ಸಾರು ಒಂದಿಷ್ಟು ಮಾಡಿಕೊಂಡು ಅದು ತಿನ್ನಲಾರದೆ ವೈರಾಗ್ಯದಿಂದ ಒದ್ದಾಡತಾ ಯಾಕಾದರೂ ವ್ರತ ಬರುತ್ತಾ ಅಂತ ಭಯಪಡ್ತಾ ಅದೇ ಯಾವ ಯಾವ ಪದಾರ್ಥಗಳು ಬರುತ್ತೋ ಆ ಪದಾರ್ಥಗಳಿಂದ ಎಷ್ಟೆಲ್ಲ ವೆರೈಟಿ ಮಾಡಬಹುದು ಅಂತ ನೋಡಿದರೆ, ಅಷ್ಟೆಲ್ಲ ವೆರೈಟಿ ಮಾಡಿದರೆ ಹೊಟ್ಟೆ ಹೊಡೆದೋಗುತ್ತೆ, ಅಷ್ಟೆಲ್ಲ ತಿನ್ನಬಹುದು. ವ್ರತ ವ್ರತದಂತೆ ಇರೋದೇ ಇಲ್ಲ, ಸಂತೋಷವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಹೋದು ಮೊನ್ನೆಲ್ಲ ಹೋದಾಗ ಬೇರೆ 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 ಕಡೆ ಹೋದವು, ಒಬ್ಬೊಬ್ಬರು ಒಂದೊಂದು ಎಲ್ಲ ವ್ರತದಡಿಗೆನೆ ಬೇರೆ 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 ಮಾಡ್ತಾರೆ, ಆಶ್ಚರ್ಯ ಆಗ್ತಾ ಇರುತ್ತೆ. ಸ್ವಾಮಿ ಒಬ್ಬನೇ ಎಲ್ಲ ನಾನಾ ರೀತಿ ಮಾಡಿಸ್ತಾನೆ. ಅದಕ್ಕೆ ನಾನು ಎಲ್ಲಿಗೆ ಬಂದೆ, ಅಡಿಗೆ ನಿಮ್ಗೆ ಗೊತ್ತು, ಅಡಿಗೆ ನಾನು ಹೇಳಬೇಕಾಗಿಲ್ಲ. ಆದರೆ ಈ ಒಂದು ಎಲ್ಲ ನಿಮ್ ಕೈಯಲ್ಲೇ ಇದೆ, ಎಲ್ಲ ಹೇಳ್ತೀರಾ ಬಾಯಿ, ನಾನು ಬರೋ ಹೊತ್ತಿಗೆ ಫಲವಿದು ಬಾಳುವುದಕ್ಕೆ ರಾಗದಿಂದ ಹೇಳ್ತಾ ಇದ್ದೀರ, ನಿಮ್ ಕೈಯಲ್ಲೇ ಇತ್ತು. ಅಪ್ಲೈ ಮಾಡಿ ಹೇಗೆ ಉಣಬೇಕು ಎಂಬುದು ಮಾತ್ರ ಪಾರ್ಟ್ ಗೊತ್ತಿಲ್ಲ ಅಷ್ಟೇ ತಾನೆ. ಅದು ಹೇಳಲಿಕ್ಕೆ ಬಂದ್ರೆ ಸಾಕು. ಇವಾಗ ಗುಣ ಗೊತ್ತಾಯಿತು, ನಮ್ಮಲ್ಲಿ ಬರುವ ಗುಣ ಇನ್ನೊಬ್ಬರಲ್ಲಿ ಬರುವ ಗುಣ ಅದು ಯಾವಾಗ, ಅವರು ಯಾರ್ಯಾರ ಬಗ್ಗೆ ಏನೋ ಇದ್ರೆ ಅಷ್ಟು ಪರವಾಗಿಲ್ಲ, ನಮ್ಮ ಕುರಿತೇ ಅವರು ತೋರುವ ಗುಣ. ಯಾರು ಬರ್ತಾರೆ, ಬಂದು ನಮ್ಮ ಮೇಲೆ ಸ್ವಾಮಿ ಒಳಗೆ ಸ್ವಿಚ್ ಆನ್ ಮಾಡಿರ್ತಾನೆ, ಗ್ರೀನ್ ಬಟನ್ ಪ್ರೆಸ್ ಮಾಡಿರ್ತಾನೆ ಅವರಲ್ಲಿ, ಏನು ನಮ್ಮ ನೋಡಿದ ಕೂಡಲೇ ಏನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳಿ ಹೊಗಳಿ ಹಾರ ಹಾಕಿ ಏನು ಮಂಗಳಾರತಿ ಮಾಡೋದನ್ನೇ ಕಡಿಮೆ ಇರುತ್ತೆ, ಅಷ್ಟು ನೋಡ್ತಾ ಇರ್ತಾರೆ. ಆವಾಗ ಅಯ್ಯ ಇದು ಗ್ರೀನ್ ಬಟನ್ ಪ್ರೆಸ್ ಮಾಡಿದಾನೆ ಸ್ವಾಮಿ, ಇದು ಎಷ್ಟು ಕಾಲ ಪ್ರೆಸ್ ಮಾಡಿರ್ತಾನೋ ಈ ಗೊಂಬೆ ಅಷ್ಟು ಕಾಲ ಈಗ ಹೇಳ್ತಾ ಇರುತ್ತೆ ಅಂತ ಕನ್ಫರ್ಮ್ ಆಗಿ ತಿಳ್ಕೊಂಡು, ಸ್ವಾಮಿ ಈ ಗೊಂಬೆಯಿಂದ ನುಡಿಸೋದೆಲ್ಲ ನಿನಗರ್ಪಿತ ಅಂತ ನಿರ್ಲಿಪ್ತ ಇರಬೇಕು. ಯಾಕೆ ಯಾವಾಗಾದ್ರೂ ಸ್ವಾಮಿ ಇದ ರೆಡ್ ಬಟನ್ ಪ್ರೆಸ್ ಮಾಡಬಹುದು, ಅವರ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಈ ಹೊಗಳಿದ ಬಾಯಿಯಿಂದಲೇನೆ ಮಂಗಳಾರತಿಗೂ ಮಾಡತಾರವರು, ಅದಕ್ಕೂ ನಾನು ಸಿದ್ಧ ಇರಬೇಕು ಅಂತ ಮೆಂಟಲ್ಲಿ ಪ್ರಿಪೇರ್ ಯಾರು ಆಗಿರ್ತಾರೋ ಅವರು ಸೇಫ್. ಇಲ್ಲ ಆ ಹೊಗಳೋ ಕಾಲಕ್ಕೆ ಇವರೇ ಹೊಗಳತಾ ಇದ್ದಾರೆ ಅಂತ ಆನಂದ ಯಾರಿಗೆ ಬರುತ್ತೋ ಅವರು ದುಃಖಕ್ಕಾಗಿ ಕಾದಿರಬೇಕು, ಡಬಲ್ ಪೆಟ್ಟು ಬರುತ್ತೆ ಅಲ್ಲಿ ದುಃಖ. ಯಾಕೆ ದೇವರು ಕೃಷ್ಣ ಹೇಳಿದ್ದೇ ಇಷ್ಟು, ಈ ಪ್ರಪಂಚದಲ್ಲಿರೋ ಎಲ್ಲಾ ಗೊಂಬೆಗಳು ಬರೇ ಗ್ರೀನ್ ಬಲ್ಬ್ ಇಂದ ನಿನ್ನ ಹತ್ರ ಬರೋದು ಯಾವುದೂ ಇಲ್ಲ ಅಯ್ಯ, ಎಲ್ಲವೂ ಕೂಡ ಎರಡೂ ಬಲ್ಬ್ಗಳಿಂದ ಬರುವುದೇ. ಆದ್ರಿಂದ ಯಾವ ಟೈಮಲ್ಲಿ ಯಾವ ಬಲ್ಬ್ ಆದ್ರೂ ಬೀಳುತ್ತ ಅದರಲ್ಲಿ, ಅದಕ್ಕೆ ನೀನು ಪ್ರಿಪೇರ್ ಆಗಿರೋದೇ ಸಾಧನೆ. ಹೌದ್ ತಾನೆ? ಅವಾಗೇನು ಎದುರು ಈ ವ್ಯಕ್ತಿಯಲ್ಲಿ ರೆಡ್ ಬಲ್ಬ್ ಆಗಿದೆ, ಅವರು ನಮ್ಮ ಬಗ್ಗೆ ನಾನಾ ರೀತಿಯಲ್ಲಿ ಕೆಂಡ ಕಾರತಾ ಇದ್ದಾರೆ, ದ್ವೇಷ ಮಾಡುತ್ತಾ ಇದ್ದಾರೆ, ಏನು ವಿಚಿತ್ರವಾದ ಪ್ರವೃತ್ತಿ ತೋರತಾ ಇದ್ದಾರೆ. ಆವಾಗ ಇವರೇ ನನ್ನ ಮೇಲೆ ಹೀಗೆ ಮಾಡುತ್ತಾ ಇದ್ದಾರೆ ಅಂತ ಅಂದುಕೊಳ್ಳದೆ ಆ ಗೊಂಬೆಯಲ್ಲಿ ಸ್ವಾಮಿ ಹೀಗೆ ತೋರತಾ ಇದ್ದಾನೆ, ಈ ಗುಣ ಹೇಗೆ ತೋರತಾ ಇದ್ದಾನೆ, ಹರೇ ನಿನಗೆ ನಮಸ್ಕಾರವಯ್ಯ ಅಂತ ಹೇಳ್ತಾ ಈ ಬುದ್ಧಿ ಕೊಟ್ಟಿಯಲ್ಲ ಅದೇ ನನಗೆ ಸಾಕು. ಅವಾಗೇನಾಗುತ್ತೆ, ಮಾಮೂಲಾಗಿ ಯಾರಾದರೂ ನಮಗೆ ಆಗದವರಿದ್ದು ಅವರಿಗೆ ನಾವಾಗಲ್ಲ, ನಮಗವರು ಆಗ್ತಾರೆ, ಅವರಿಗೆ ನಾವಾಗಲ್ಲ. ಅವರು ನಮ್ಮ ಕುರಿತು ನಾನಾ ರೀತಿ ಏನಾದರೂ ಹೇಳಿದರೆ ಅವರೇ ಹೇಳುತ್ತಾ ಇದ್ದಾರೆ ಅಂತ ನಮ್ಮ ತಲೆಯಲ್ಲಿದ್ರೆ ನಮಗೆ ಬಿ ಪಿ ಟ್ಯಾಬ್ಲೆಟ್ ಎಷ್ಟು ಬೇಕು, 10 20 ಬೇಕು, ತಗೊಂಡು ತಗೊಂಡೆ ಹೊರಟೋಗ್ತೀವಿ. ಆದ್ದರಿಂದ ಈ ಪ್ರಶಾಂತವಾದ ಟ್ಯಾಬ್ಲೆಟ್ ಒಂದು ಹಾಕೊಂಡ್ರೆ ಎಲ್ಲಾ ಬಿ ಪಿ ಟ್ಯಾಬ್ಲೆಟ್ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂದು ಕೂಡಲೇ ಏನು ಯಾರು ಬೈತಾ ಇರ್ತಾರೋ ಅವರು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡುವ ಒಳ್ಳೆ ಗುಣ ನಮ್ಮಲ್ಲಿ ಬರುತ್ತೆ ಈ ಒಂದು ಚಿಂತನೆಯಿಂದ. ಇನ್ನ ಆಗಮ ಅಂತ ಹೇಳಿದ್ದಾಯಿತು ಅಂದ್ರೆ ಈ ಜಗತ್ತಿನಲ್ಲಿ ಯಾರು ಯಾರು ವೇದ ಪುರಾಣ ಆಚಾರ ಸತ್ಶಾಸ್ತ್ರ ಟೀಕಾ ಟಿಪ್ಪಣಿ ಎಷ್ಟು ಪಾಠಗಳು ನಡೆಯುತ್ತೆ, ಎಷ್ಟು ಪ್ರವಟ ಪ್ರವಚನ ನಡೆಯುತ್ತೆ ಜಗತ್ತಿನಲ್ಲಿ, ಎಲ್ಲಾ ಕಡೆ ನೀನೇ ಆ ಶಬ್ದಗಳಿಂದ ಹೊರಬರುತ್ತಾ ಇದೀ ಹರಿಯೇ, ನಿನ್ನನ್ನೇ ಆ ಶಬ್ದಗಳು ಹೇಳುತ್ತಾ ಇವೆ ಅಂತ ನಮಸ್ಕಾರ ಮಾಡಬಹುದಾ? ಮಾಡಿದ್ದೀರಾ? ಹಾಗ ಪ್ರಾಯಶಃ ಇಲ್ಲ. ಏನಂತ ಮಾಡಬಹುದು? ಈ ದಿನದಲ್ಲಿ ಬೆಳಿಗ್ಗಿನಿಂದ ಕೇಳಿ ಅರ್ಥ ಮಾಡಿಕೊಳ್ಳಿ, ನಂತರ ಬರ್ಕೊಳ್ಳಿ. ಈ ದಿನದಲ್ಲಿ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಜಗತ್ತಿನಲ್ಲಿರುವ ಸಜೀವ ರಾಶಿಗಳಿಂದ ಏನೇನು ಶಾಸ್ತ್ರದ ಮಾತುಗಳನ್ನು ನುಡಿಸ್ತಾ ಇದ್ದಿ ಅವೆಲ್ಲ ನಿನ್ನ ನಾಮವಾಯಿತು ಹರಿಯೇ, ಅಲ್ಲಿರುವ ನಿನ್ನ ರೂಪಗಳಿಗೆ ಅನಂತ ನಮಸ್ಕಾರಗಳು ಅಂದ್ರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಎಲ್ಲ ಅಧ್ಯಯನ ಮಾಡಿದವರಿಗೇನು ಫಲ ಬರುತ್ತೆ, ಪಾಠ ಪ್ರವಚನ ಮಾಡುತ್ತಾ ಇರೋದೇನು ಫಲ ಬರುತ್ತೆ, ಅದರ ಶೇರ್ ನಿಮಗೆ ಕೊಡ್ತಾರಂತೆ. ಹೌದು, ಅಪ್ಲೈ ಮಾಡಬೇಕು ಅಂತ ರಾಯ್ತು. ಅಪ್ಲೈ ಮಾಡಬೇಕು ಎಂಬುದಕ್ಕೆ ಯಾವ ಪ್ರಕರಣ ಹೆಸರಿಟ್ಟಿಲ್ಲ. ಸಬ್ಜೆಕ್ಟ್ ಕರೆಕ್ಟ್, ಸಬ್ಜೆಕ್ಟ್ ಅದೇ ಬರ್ತಾ ಇದೆ, ವೇದಾಧ್ಯಯನ ಪ್ರಕರಣದ್ದೇ. ಇಲ್ಲಿ ಹೇಗೆ ಅದು ಸಂಸ್ಕೃತದಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಹೇಳಿದ್ರು, ಕರೆಕ್ಟೇ. ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಅದು ಎಲ್ಲಿ ಬರ್ತಾ ಇದೆ ಎಂಬುದು ಅರ್ಥ ಆಯಿತು. ನಿತ್ಯ ಅನುಸಂಧಾನದಂತ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಕಾಲಕಾಲಕ್ಕೆ ಎಲ್ಲರ ಬಾಯಿಯಿಂದ ಬರುವಂತಹ ಮಾತುಗಳೆಲ್ಲ ದೇವರ ನಾಮ ಎಂಬುದು ನೆನಪಾಯಿತಾ? ಇಲ್ಲಲ್ಲ, ಅದು ಹೇಳ್ತಾ ಇದೆ. ಅದು ಬಂದ್ರೆ ಅದಕ್ಕೆ ದಾಸರು ಹೇಳ್ತಾರೆ, ಅನುಭವಕ್ಕೆ ತಂದುಕೋ, ಸಕಲ ಸಾಧನಗಳೊಳಗೆ ಇದೇ ಮುಖ್ಯ. ಯಾವುದು? ಅನುಭವಕ್ಕೆ ತಂದುಕೊಳ್ಳುವುದೇ ಮುಖ್ಯ ಅಂದ್ರು. ಹಾಗಾದರೆ ಮೇ ಆಗಮರಣವ ಅಂದ್ರು. ಇಷ್ಟು ವೇದಗಳಲ್ಲಿ ಎಲ್ಲದರಲ್ಲಿ ನಾವು ಚಿಂತನೆ ಮಾಡುವ ಕ್ರಮ ಬಂತ. ಇನ್ನೊಂದು ಮಾತು ಹೇಳ್ಬೋದ? ಅಯ್ಯ, ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ನನ್ನೊಳಗೆ ಮೂರು ಗುಣಗಳಲ್ಲಿ ನೀನಿದ್ದು ಕಾಲಕಾಲಕ್ಕೆ ಏನು ಪ್ರವೃತ್ತಿಯನ್ನು ಕೊಡುತ್ತೀಯೋ ಆ ಪ್ರವೃತ್ತಿಯೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಹೌದಾ? ಯಾರು ಕೂಡ ಭಾಗೋದ್ವೇಗದಿಂದ ಪ್ರವಚನ ಮಾಡೋ ಕಾಲಕ್ಕೆ ಕಣ್ಣು ಮುಚ್ಚಿ ಕೇಳಲಿಕ್ಕೆ ಹೋಗ್ಬೇಡಿ. ಯಾಕೆ? ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಇರುತ್ತೆ. ಹೌದು, ಆದರೆ ಸಮಾಧಿಗೆ ಹೋದ್ರೆ ಕಷ್ಟ ಆಗುತ್ತೆ. ಕಣ್ಣು ಮುಚ್ಚಿ ಕೇಳುವ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲರೂ ಕಣ್ಣು ತೆಗೆದೇ ಕೇಳ್ತಾ ಇದೆ. ಸ್ವಲ್ಪ ಆಚೆಚೆ ಹೋದರೂ ಅಡ್ಡಿ ಇಲ್ಲ. ಕಣ್ಣು ಮುಚ್ಚಿ ಏಕಾಗ್ರವಾಗಿ ಕೇಳಲಿಕ್ಕೆ ಹೋದ್ರೆ ಅದು ಬೇರೆ ಕಡೆ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಯಾಕೆ? ಕಲಿ ಕೂತಿರ್ತಾನೆ, ಚೂರು ಗ್ಯಾಪ್ ಕೊಟ್ರೆ ಅವನು ಕರ್ಕೊಂಡು ಹೋಗ್ಬಿಡ್ತಾನೆ ಪಕ್ಕಕ್ಕೆ. ಅದರಿಂದ ಗುಣ ಕಾಲ. ಅಯ್ಯ, ಇವತ್ತಿನ ಏನೇನು ಕಾಲ ಬಂದಿದೆ ಆಯಾ ಕಾಲದಲ್ಲಿ ಕಾಲ ನಿಯಾಮಕನಾಗಿ ನೀನು ಕೊಟ್ಟದ್ದೆಲ್ಲ ನಿನ್ನ ಪೂಜಾ ಹರಿಯೇ. ಈ ರೀತಿ ಒಮ್ಮೆ ಚಿಂತನೆ, ಹಾಗೆ ಕಾಲ ಕಾಲಕ್ಕೆ ಎಷ್ಟೆಷ್ಟು ಕೊಡ್ತೀಯೋ ಅಷ್ಟು ಚಿಂತನೆ. ಕೊಟ್ಟಿಲ್ಲ ಅಂದ ದುಃಖ, ದೇವರ ಮುಂದೆ ಅಪ್ಲಿಕೇಶನ್, ಮಾರನೇ ದಿನ ಚೂರು ಸ್ಯಾಂಕ್ಷನ್ ಮಾಡ್ತಾನೆ. ಹಾಗೆ ಒಮ್ಮೆಲೆ ನಿಮ್ಮನ್ನ ಅಪರೋಕ್ಷ ಜ್ಞಾನಿಗಳ ತರ ಮಾಡಿ ಏಕಕಾಲ ಸ್ವಾಮಿ ಮಾಡೋದೇ ಇಲ್ಲ, ಇದು ಗ್ಯಾರಂಟಿ ಇಟ್ಕೊಳ್ಳಿ. ಇವತ್ತೇನು ದೇವರ ಮುಂದೆ ಕಣ್ಣೆಲ್ಲ ಕೆಂಪಾಗುವಂಗೆ ಎಲ್ಲರೂ ನೋಡುವಂಗೆ ಹತ್ತು ಕರೆದು ಮಾಡಿದ್ರು ಕೂಡ ಮಾರನೇ ದಿನ ಮರೆಸಿ ಮಾಮೂಲಾಗಿ ಕೊಡಿಸ್ತಾನಷ್ಟೇ ಹೊರತು ಇಮ್ಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಲ್ಲ ದೇವರು. ಯಾಕೆ ಕೊಟ್ರೆ ನಾವು ನನ್ನ ಆಗಿರಲ್ಲ. ಅದಕ್ಕೆ ಚೂರು ಚೂರು ಕೊಡ್ತಾ ಬರ್ತಾನೆ, ಅದಕ್ಕೆ ಸಿದ್ಧರಾಗಿರ್ಬೇಕು. ದೇವರು ಕೊಡತಾನೆ ಎಂಬುದು ನಿಶ್ಚಯ ಇರಬೇಕು. ರಕ್ಷತೀತ್ಯವ ವಿಶ್ವಾಸ
ತದೆಯೋಹಂ ಇತಿ ಸ್ಮೃತಿ, ಅವನವನ ಅವರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಈ ರೀತಿ ಚಿಂತನೆ ಮಾಡೋಣ, ಇನ್ನು ಮುಂದಿನದ್ದು ನಾಳೆ ನೋಡೋಣ. ಸರಿ,
ಅನುಭವ ಅಂತ ಹೇಳಿದ್ರಿ, ಸ್ಮರಣೆನೋ ಅನುಭವನೋ ಎರಡು ಒಂದೇನ?
ಆ ಕಾಲಕ್ಕೆ ದೇವರು ಹೀಗೆ ಮಾಡಿಸ್ತಾ ಇದ್ದಾನೆ ಎಂಬ ನೆನಪು.
ಸ್ಮರಣೆ ಅಂದ್ರೆ
ಅಲ್ಲ, ಸ್ಮರಣೆ ಅಂದ್ರೆ ಬರೇ ಇವ ನಾನು ಹೇಳಿದೆ, ಆ ಮಾತು ನೆನಪು ಬರೋದಲ್ಲ, ಆ ಮಾತು ಆಗ್ತಾ ಇರೋದು ಕಾಣಿಸಿದ್ರೆ ನೆನಪು. ಇವಾಗ ನೋಡಿ, ಯಾರೋ ಹೇಳಿದ್ರು ಆ ಪ್ಲೇಸ್ ಬಂದ್ರೆ ಏನು ರೋಡ್ ಅಲ್ಲಿ ಸ್ಕೂಟರ್ ಸ್ಕಿಡ್ ಆಗಿ ಬೀಳ್ತಾರೆ ಅಂತ ಹೇಳಿದ್ರು. ಆದ್ರೆ ನಿಮ್ ಬರೀ ರೋಡೇ ಕಾಣಿಸ್ತಾ ಇತ್ತು, ಇದಕ್ಕಿದಂಗೆ ಯಾರೋ ಬಂದ ಸ್ಕಿಡ್ ಆಗಿ ಬಿದ್ದ, ಅವ ನೆನಪಾಯ್ತು ನಮಗೆ. ಯಾರ ಮಾತು? ಅವನು. ಏ ಸ್ಕಿಡ್ ಆಗಿ ಬೀಳ್ತಾರೆ ಅಂತ. ಸ್ಕಿಡ್ ಆಗಿ ಬೀಳಲಿಕ್ಕೆ ಮೊದಲು ಸುಮ್ಮನೆ ನೆನಪಾಗ್ತಿತ್ತು, ಬರೀ ನೆನಪಾಗುತ್ತಿದ್ದು ಪ್ರಾಕ್ಟಿಕಲ್ ಅನುಭವದಿಂದ ನೆನಪು. ಆ ತರ ಹೋಗ್ತಾ ಶ್ರೀಕೃಷ್ಣ
ಒಂದ್ ನಿಮಿಷ ನಾರಾಯಣ,
ನಾಳೆಯಿಂದ 4 ಗಂಟೆಗೆ ಇರುತ್ತೆ.
ಗೋವಿಂದ.